ಆತ್ಮೀಯರೇ ನಮಸ್ಕಾರ. ಸಂಧ್ಯಾ ಪೈ ಇವತ್ತು ಶಬರಿಯ ಕಥೆ ತಂದಿದ್ದೀನಿ. ಈ ಶಬರಿಯ ಕಥೆಯನ್ನು ನೀವೆಲ್ಲರೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಕೇಳಿರ್ತೀರಿ ಅಂತ ಅಂದ್ಕೊಳ್ತೀನಿ. ಆದರೂ ಕೂಡ ಕೇಳಿದಷ್ಟು, ಚಿಂತನೆ ಮಾಡಿದಷ್ಟು ಅನೇಕ ಆಯಾಮಗಳಲ್ಲಿ ತೆರೆದುಕೊಳ್ಳುವಂಥದ್ದು ಈ ಶಬರಿಯ ಕಥೆ. ಕಥೆಗೆ ಬರೋಣ. ರಾಮಾಯಣದಲ್ಲಿ ಶಬರಿಯ ಕಥೆ ಬರುತ್ತೆ. ಭಕ್ತಿಯ ಪ್ರತೀಕ ಶಬರಿ, ತಾಳ್ಮೆಯ ಪ್ರತೀಕ ಶಬರಿ. ಇವಳು ಕಾಡಿನಲ್ಲಿ ಹುಟ್ಟಿದ್ಲು, ಕಾಡಿನಲ್ಲೇ ಬೆಳೆದ್ಲು. ಮುಂದೆ ಒಂದು ದಿನ ಶ್ರೀರಾಮಚಂದ್ರ ಅನ್ನುವ ಒಬ್ಬ ಬರ್ತಾನೆ. ಭಗವಂತನ ಅವತಾರ ಅವನು. ಅವನನ್ನು ಕಂಡರೆ ಬದುಕು ಸಾರ್ಥಕವಾಗುತ್ತೆ, ಮುಕ್ತವಾಗುತ್ತೆ ಅಂತ ಹೇಳಿ ಎಲ್ಲೋ ಕೇಳಿದ್ಲು. ಅದಕ್ಕೋಸ್ಕರ ಇವಳು ಬದುಕಿದ್ಲು. ಪ್ರತಿದಿನ ಅವನು ಬರ್ತಾನೆ ಅಂತ ಕೇಳಿದ ದಾರಿಯಲ್ಲಿ ಕಲ್ಲು ಮುಳ್ಳುಗಳನ್ನೆಲ್ಲ ಹೆಕ್ಕಿ ತೆಗೆದು ನೀರು ಚುಮುಕಿಸಿ ಧೂಳು ಏಳದಂತೆ ಶುಭ್ರ ಮಾಡ್ತಾ ಇದ್ಲು. ಅನಂತರ ಸುಗಂಧ ಪೂರಿತ ಕಾಡು ಹೂಗಳನ್ನು ತಂದು ಹಾದಿಯಲ್ಲಿ ಹಾಕ್ತಾ ಇದ್ಲು. ಯಾಕೆಂದರೆ ಬರಿಗಾಲಲ್ಲಿ ಬರುವ ರಾಮನ ಕೋಮಲ ಪಾದಗಳಿಗೆ ಹಿತ ಆಗಲಿ ಅಂತ ಹೇಳಿ ಶ್ರದ್ಧೆಯಿಂದ ಪ್ರೇಮದಿಂದ ಇಡೀ ಬೆಳಗನ್ನು ಕಳೀತಾ ಇದ್ಲು. ಕಾಡಿನಿಂದ ಕಾಡು ಹಣ್ಣುಗಳನ್ನು ಸಂಗ್ರಹಿಸಿ ತಂದು ಪ್ರತಿಯೊಂದು ಹಣ್ಣನ್ನು ಕಚ್ಚಿ ನೋಡ್ತಾ ಇದ್ಲು. ಸಿಹಿ ಆಗಿರೋದನ್ನು ರಾಮನಿಗೋಸ್ಕರ ತೆಗೆದಿಡ್ತಿದ್ಲು, ಸಿಹಿ ಇಲ್ಲದನ್ನು ತಾನು ತಿಂದು ಜೀವನ ಸಾಗಿಸ್ತಾ ಇದ್ಲು. ಪ್ರತಿದಿನ ಬೆಳಗ್ಗೆ ಹರಿಯುವಾಗ ಅವಳ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಹೇಳ್ತಾ ಇತ್ತು. ಇವತ್ತು ನನ್ನ ಸ್ವಾಮಿ ಬಂದೇ ಬರ್ತಾನೆ, ಅವನು ಬರಲಿ ಇವತ್ತು ಅಂತ ಹೇಳಿ ಆಸೆ ಮಾಡ್ತಾ ಇದ್ಲು. ಆದರೆ ಅವನು ಅಂದು ಬರದೇ ಇದ್ದಾಗ ಸೂರ್ಯ ಕಂತುವಾಗ ಇವತ್ತು ಬರಲಿಲ್ಲ, ಏನೋ ಕೆಲಸ ಇದ್ದಿರಬಹುದು, ಆದರೆ ನಾಳೆ ಬರ್ತಾನೆ ಅಂತ ಸಮಾಧಾನ ಹೇಳ್ಕೊಳ್ತಾ ಇದ್ಲು. ಹೀಗೆ ಇಡೀ ದಿನ ಶ್ರೀರಾಮನ ಹಗಲಲ್ಲಿ ಹಗಲು ಇರುಳುಗಳನ್ನು ಕಳೀತಾ ಇದ್ಲು. ಯೌವನ ಕಳೀತು, ವೃದ್ಧಾಪ್ಯ ಕಾಲಿಡ್ತು, ಕಣ್ಣುಗಳು ಮಂಜಾದವು, ಕಾಲುಗಳು ಶಕ್ತಿ ಇಲ್ಲದೆ ನಡಗ್ಲಿಕ್ಕೆ ಶುರುವಾದವು, ಕೂದಲು ನರೆತವು, ಬೆನ್ನು ಬಾಗಿದ್ದು. ಆದರೂ ಕೂಡ ಅವಳು ತನ್ನ ದೈನಂದಿನ ಕೆಲಸಗಳನ್ನು ಬಿಡಲಿಲ್ಲ. ತನ್ನ ಪ್ರಭು ಒಂದಲ್ಲ ಒಂದು ದಿನ ಬಂದೇ ಬರ್ತಾನೆ ಅನ್ನುವ ನಂಬಿಕೆಯಿಂದ, ಅವನ ಅನುಗ್ರಹ ತನಗಾಗೇ ಆಗ್ತದೆ ಅನ್ನುವ ನಂಬಿಕೆಯಿಂದ ಆ ಪರಮ ಭಕ್ತೆ ಬದುಕಿದ್ಲು. ಕಡೆಗೊಂದು ದಿನ ಸ್ವಾಮಿಯ ಆಗಮನ ಆಯಿತು. ಶ್ರೀರಾಮಚಂದ್ರ ಬಂದ. ಸಂತೋಷದ ಕಣ್ಣೀರು ಹರಿಸ್ತಾ ಮಂಜಾದ ಕಣ್ಣುಗಳಿಂದ ಪ್ರಭುವನ್ನು ನೋಡ್ತಾ ಅವನಿಗೆ ಕಾಲು ತೊಳೆಯಲು ನೀರು ಕೊಟ್ಲು. ಶ್ರೀರಾಮಚಂದ್ರ ಅವಳನ್ನು ತಡೆದು, ಅಮ್ಮ, ಇಲ್ಲಿಯ ತನಕ ನಿನ್ನ ಭಕ್ತಿ ಜಲದಲ್ಲಿ ಮಿಂದು ಪುನೀತನಾಗಿರೋವನಿಗೆ ನನ್ನ ಕಾಲಿಗೆ ಪಾದ್ಯ ಹಾಕುವ ಅಗತ್ಯವಿಲ್ಲ, ನಿನ್ನ ಕಣ್ಣುಗಳಿಂದ ಸುರಿಯುತ್ತಿರುವ ಈ ಜಗತ್ತು ನನ್ನನ್ನು ಬಿಡು, ಈ ಜಗತ್ತನ್ನೇ ಪಾವನಗೊಳಿಸಿದೆ, ಅದರಿಂದ ಅದು ಮಾಡಬೇಡ ಅಂತಂದ. ಅವಳ ಪಕ್ಕದಲ್ಲಿ ಕೂತ್ಕೊಂಡ, ನಡುಕ್ತಾ ಇರೋ ಕೈಗಳಿಂದ ಅಂತು ಸಂಗ್ರಹಿದ ಬೋರೆ ಹಣ್ಣುಗಳನ್ನು ರಾಮನ ಕೈಗಿಟ್ಲು. ರಾಮ, ಸಿಹಿಯಾಗಿದೆ, ಸ್ವೀಕರಿಸಪ್ಪ ಅಂತಂದ್ಲು. ಅವನು ಆ ಹಣ್ಣನ್ನು ಬಾಯಿಗಿಡ್ಲಿಕ್ಕೆ ಹೋದರೆ ಲಕ್ಷ್ಮಣನಿಗೆ ಒಂದು ರೀತಿಯಲ್ಲಿ ಅಸಹ್ಯ ಅಂತ ಅನ್ನಿಸ್ತು, ಕೋಪ ಬಂತು. ಅಣ್ಣ, ಪ್ರತಿ ಒಂದು ಹಣ್ಣನ್ನು ಕಚ್ಚಿ ಕಚ್ಚಿ ಎಂಜಲ್ ಮಾಡಿದಾಳೆ, ಇದು ನೀನು ತಿನ್ನಕ್ಕೆ ಯೋಗ್ಯ ಅಲ್ಲ, ತಿನ್ನಬೇಡ ಅಂತಂದ. ರಾಮ ಉತ್ತರಿಸಿದ, ತಮ್ಮ, ಅತ್ಯುತ್ತಮವಾಗಿದ್ದನ್ನು ನನಗೆ ಕೊಡಬೇಕು ಅಂತ ಇವಳು ಹಣ್ಣಿನ ರುಚಿ ನೋಡಿ ನನಗೋಸ್ಕರ ತೆಗೆದಿರಿಸಿದಾಳೆ, ಇದು ಎಂಜಲ್ ಅಲ್ಲ, ನನ್ನ ತಾಯಿಯ ಪ್ರಸಾದ, ಭಕ್ತಿ ಸಿಂಚನದಿಂದ ಕೂಡಿದ ಅತ್ಯುತ್ತಮ ಭೋಜನ ಅಂತ ಹೇಳಿ ಆ ಹಣ್ಣುಗಳನ್ನು ತಿಂದ. ತೃಪ್ತಿಯಾಯಿತು. ಕಡೆಗೆ ಹೇಳ್ದ, ಅಮ್ಮ, ಹೊಟ್ಟೆ ತುಂಬಿತು, ತೃಪ್ತಿಯಾಯಿತು, ನಿನಗೆ ಏನು ಬೇಕು ಹೇಳು, ಏನಕ್ಕೋಸ್ಕರ ನೀನು ಇಡೀ ಜೀವಮಾನವನ್ನು ನನ್ನ ದರ್ಶನಕ್ಕಾಗಿ ನೀನು ಸವೆಸಿದೆ, ನಿನಗೆ ಏನು ಬೇಕು ಹೇಳಿಕೊಡ್ತೀನಿ ಅಂತಂದ. ಅವಳು ಹೇಳಿದ್ಲು, ಸ್ವಾಮಿ, ನನಗೇನು ಬೇಕು ಅಂತ ಹೇಳಿ ನಂಗೆ ಗೊತ್ತಿಲ್ಲ, ಬುದ್ಧಿ ಬರುವಾಗ ನಿನ್ನ ವಿಷಯ ಗೊತ್ತಾಯಿತು, ಅವತ್ತಿನ ದಿನದಿಂದ ಆ ಕ್ಷಣದಿಂದ ನಿನ್ನ ದರ್ಶನದ ಕಾಮನೆಯೇ ನನ್ನ ಬದುಕಾಯಿತು, ಬೇರೆ ಯಾವ ಬಗ್ಗೆಯೂ ನಾನು ಆಲೋಚನೆ ಮಾಡಲಿಲ್ಲ, ಆ ಕಾಮನೆ ಇವತ್ತು ಪೂರ್ಣವಾಯಿತು, ಬದುಕಿನ ಅಂತಿಮ ಗುರಿ ತಲುಪಿದ ನಂತರ
ಮುಂದೆ ಪ್ರಯಾಣ ಎಲ್ಲಿಗೆ? ಈ ದೇಹತ್ಯಾಗಕ್ಕೆ ಅನುಮತಿ ನೀಡು, ನಾನು ದೇಹತ್ಯಾಗ ಮಾಡುವಳಿದ್ದೇನೆ ಅಂತಂದ್ಲು. ಆವಾಗ ಶ್ರೀರಾಮಚಂದ್ರ ಇನ್ನೊಂದು ಪ್ರಶ್ನೆ ಕೇಳಿದ. ಅಮ್ಮ, ನಿನ್ನ ಕಣ್ಣು ಮಂಜಾಗಿದೆ, ನಿಂಗೆ ಸರಿಯಾಗಿ ಕಣ್ಣು ಕಾಣೋದಿಲ್ಲ, ನಾನು ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದ. ಆವಾಗ ಶಬರಿ ಹೇಳಿದ್ಲು, ಹೌದು ನನಗೆ ಕಣ್ಣು ಕಾಣೋದಿಲ್ಲ, ಆದರೆ ನನ್ನ ಹೃದಯ ನಿನ್ನನ್ನು ನೋಡಿದೆ, ನನ್ನ ಅಂತರಾತ್ಮ ನಿನ್ನ ಇರುವಿಕೆಯನ್ನು ಅನುಭವಿಸಿದೆ. ಅಷ್ಟು ಮಾತ್ರ ಅಲ್ಲಪ್ಪ, ನಾನು ಪ್ರತಿದಿನ ಈ ಹಣ್ಣು ತಂದಿಡ್ತಾ ಇದ್ದೆ, ಯಾರೋ ಒಬ್ಬರು ಬರ್ತಾಯಿದ್ರು, ಅವರೆಲ್ಲರೂ ನಿನ್ನ ಹಾಗೆ ಕಾಣ್ತಾಯಿದ್ರು. ಓಹೋ, ಇವತ್ತು ಶ್ರೀರಾಮಚಂದ್ರ ಈ ರೂಪದಲ್ಲಿ ಬಂದಿದ್ದಾನೆ ಅಂತ ಆ ಹಣ್ಣನ್ನು ಅವರಿಗೆ ಸಮರ್ಪಿಸ್ತಾ ಇದ್ದೆ. ಪಕ್ಷಿಗಳು ಪ್ರಾಣಿಗಳು ಬರ್ತಾಯಿದ್ವು, ಅವುಗಳಲ್ಲೂ ನಿನ್ನ ರೂಪನೇ ಕಾಣ್ತಿತ್ತು, ಇದೇ ದಿವ್ಯ ಮಂಗಲ ರೂಪ ಕಾಣ್ತಾ ಇತ್ತು, ಅವೆಲ್ಲವೂ ನೀನೆ. ಅವರಿಗೆಲ್ಲರಿಗೂ ನನ್ನ ಈ ಹಣ್ಣನ್ನು ತಿನ್ನಿಸ್ತಾ ಇದ್ದೆ, ಇದು ನನ್ನ ಬದುಕು, ನಾನು ನಿನಗೆ ಸಮರ್ಪಿಸಿದ್ದು. ಆದ್ದರಿಂದ ಇಷ್ಟು ವರ್ಷಗಳ ಕಾಲ ಪ್ರತಿ ದಿನ ನಾನು ರಾಮನನ್ನು ಕಂಡಿದ್ದೇನೆ, ಆದರೆ ಇವತ್ತು ನೀನು ಇನ್ನೊಂದು ರೂಪದಲ್ಲಿ ಬಂದಿದೀಯ ಅಷ್ಟೇ, ಅದು ಶ್ರೀರಾಮಚಂದ್ರ, ಇದು ಶ್ರೀರಾಮಚಂದ್ರ ಅಂತ ಹೇಳಿದ್ಲು. ಇದೊಂದು ದೃಷ್ಟಾಂತ ಕತೆ. ಯಾಕೆಂತಂದರೆ ದುರ್ಗಾ ಸಪ್ತಶತಿಯಲ್ಲಿ ದೇವಿಗೆ ಆರಾಧನೆ ಮಾಡುವ ಒಂದು ಶ್ಲೋಕ ಬರ್ತದೆ, ಸರ್ವಸ್ವರೂಪೇ ಸರ್ವೇಶೇ, ಅಂದರೆ ಸರ್ವಸ್ವರೂಪದಲ್ಲೂ ನೀನು, ಸರ್ವಸ್ವವೂ ನೀನು, ಸರ್ವಶಕ್ತಿ ಸಮನ್ವಿತೆ, ಈ ಬ್ರಹ್ಮಾಂಡದಲ್ಲಿರುವ ಶಕ್ತಿಯ ಕಣಕಣವೂ ನೀನು. ಮರ, ಗಿಡ, ಹೂವು, ಹಣ್ಣು, ಕಾಯಿ, ಪ್ರಾಣಿಗಳು, ಹುಳ, ಹುಪ್ಪಟೆ, ಎಲ್ಲದರಲ್ಲೂ ಇರುವುದು ಅದು ಒಂದೇ ಚೈತನ್ಯ. ಅದನ್ನು ಈ ಶಬರಿ ತನ್ನ ಸರಳ ಮಾತುಗಳಲ್ಲಿ ಹೇಳ್ತಾಳೆ. ಪ್ರತಿ ದಿನ ತಾನು ಕಂಡ ಎಲ್ಲದರಲ್ಲೂ ಕೂಡ ಶ್ರೀರಾಮಚಂದ್ರನೇ ಇದ್ದ, ಅವನನ್ನೇ ನಾನು ಆರಾಧಿಸಿದೆ ಅಂತ ಹೇಳ್ತಾಳೆ. ಇದು ಭಕ್ತಿಯ ಪರಕಾಷ್ಠತೆ. ಈ ಶಬರಿ ಇನ್ನೊಂದು ತತ್ವವನ್ನು ಹೇಳ್ತಾಳೆ, ನಮ್ಮ ಮೂಲ ಸ್ವರೂಪದ ಅರಿವು, ಅಂದರೆ ಶ್ರೀರಾಮಚಂದ್ರನನ್ನು ಅವಳು ಮೂಲ ಸ್ವರೂಪವಾಗಿ ನೋಡ್ತಾಳೆ, ಅದನ್ನು ಕಾಣುವುದೇ ನಮ್ಮೆಲ್ಲರ ಜೀವನದ ಗುರಿ ಅಂತ ಹೇಳ್ತಾರೆ ನಮ್ಮ ಪ್ರಾಚೀನರು. ಈ ಬದುಕಿನ ಹಾದಿಯಲ್ಲಿ ದ್ವೇಷ, ಕಾಮನೆ, ಅಸೂಯೆ, ಕೋಪ, ಹೀಗೆ ನಾನಾ ರೀತಿಯ ಧನಾತ್ಮಕ ಭಾವನೆಗಳ ಕಲ್ಲುಕಂಟೆ, ಕಲ್ಲುಗಳು ಏನೇನೋ ಇರ್ತವೆ, ಅವುಗಳನ್ನೆಲ್ಲ ಶುಭ್ರಗೊಳಿಸಿ ತೆಗೆದು ಕರುಣೆ, ದಯೆ, ಪ್ರೇಮಗಳ ಹೂ ಹಾಸಬೇಕು. ಕರ್ಮದ ಫಲಗಳನ್ನು ಬೊಗರಿ ಹಣ್ಣಿನ ರೂಪದಲ್ಲಿ ಶ್ರೀರಾಮನಿಗೆ ಶಬರಿ ಅರ್ಪಿಸಿದಂತೆ ನಮ್ಮ ಕರ್ಮದ ಫಲಗಳನ್ನು ಭಗವಂತನಿಗೆ ಅರ್ಪಿಸಬೇಕು, ಹಗಲು ರಾತ್ರಿ ಅವನಿಗೋಸ್ಕರ ಹಂಬಲಿಸಬೇಕು. ಇಂದಲ್ಲ ನಾಳೆ ಅವನು ಬಂದೇ ಬರ್ತಾನೆ, ಹೇಗೆ ಬರ್ತಾನೆ, ಯಾವತ್ತು ಬರ್ತಾನೆ ಅನ್ನೋದನ್ನು ಹೇಳಲಾಗದು, ಬರ್ತಾನಂತಲೂ ಖಂಡಿತ. ಆವತ್ತು ಜನನ ಮರಣಗಳ ಆವರ್ತನಗಳಿಂದ ಬಿಡುಗಡೆಯಾಗ್ತದೆ, ಮುಕ್ತಿ ಸಿಗ್ತದೆ, ಶಬರಿ ಮತ್ತೆ ಬರೋದಿಲ್ಲ. ನಮ್ಮ ಪುರಾಣ, ಉಪನಿಷತ್ತು, ಮಹಾಭಾರತ, ರಾಮಾಯಣಗಳಲ್ಲಿ ಇಂಥ ನೂರಾರು ದೃಷ್ಟಾಂತ ಕಥೆಗಳಿವೆ. ಮೇಲ್ನೋಟಕ್ಕೆ ನೋಡಿದಾಗ ಇದೊಂದು ಸಾಮಾನ್ಯದ ಕಥೆ ಅಂತ ಭಾಸವಾಗುತ್ತೆ, ಆದರೆ ಆಳಕ್ಕೆ ಇಳಿದಾಗ ಬದುಕಿನ ಅಂತರ್ಯವನ್ನು ಇದು ತೋರಿಸ್ಕೊಡುತ್ತೆ. ಆಳಕ್ಕೆ ಇಳಿಯೋದನ್ನು ಮರೆತು ನಾವಿವತ್ತು ಬಡವರಾಗಿದ್ದೇವೆ ಎಂದು ಆಳಕ್ಕೆ ಇಳಿದು ಈ ಅರ್ಥವನ್ನು ಕಂಡುಕೊಳ್ತೇವೋ ಆವತ್ತು ನಾವು ಪ್ರಪಂಚದಲ್ಲೇ ಅತ್ಯಂತ ಧನಿಕರು. ಇನ್ನೊಂದು ಕತೆ ಬರುತ್ತೆ ನೋಡಿ, ನೆನಪಾಗ್ತಾ ಇದೆ. ಸೀತಾನ್ವೇಷಣೆಗಾಗಿ ಸೇತು ಬಂಧದ ಯೋಜನೆ ಆಗ್ತದೆ, ಬಂಡೆ ಕಲ್ಲುಗಳನ್ನು ಉಪಯೋಗಿಸಿ ಲಂಕೆಗೆ ಸೇತುವೆ ಕಟ್ಟುವುದು ಅಂತ ಆಗ್ತದೆ. ಆದರೆ ಎಲ್ಲರೂ ಇದನ್ನು ಕೇಳಿ ನಗ್ತಾರೆ. ಯಾಕೆ ನಗ್ತಾರೆ ಅಂತಂದರೆ, ಈ ಆಳ ಕಾಣದ ಸಮುದ್ರವನ್ನು ಕಲ್ಲುಗಳನ್ನು ಹಾಕಿ ಸೇತುವೆ ಕೊಟ್ಟದ, ಇದು ಹೇಗೆ ಸಾಧ್ಯ, ಹಾಕಿದ ಕಲ್ಲುಗಳೆಲ್ಲ ಸಮುದ್ರದಲ್ಲಿ ಮುಳುಗು ಹೋಗೋದಂತೂ ಖಂಡಿತ ಅಂತ ಹೇಳುವಾಗ ವಾನರರು ಹೇಳ್ತಾರೆ, ಶ್ರೀರಾಮಚಂದ್ರ ಶ್ರೀರಾಮ ಅಂತ ಬರೆದ್ರೆ ಬಂಡೆಗಳು ಸಾಗರದಲ್ಲಿ ಮುಳುಗೋದಿಲ್ಲ, ತೇಲ್ತವೆ. ರಾಮನ ನಾಮದ ಬಲದಿಂದ ಸೇತುವೆಯನ್ನು ತಯಾರಿಸ್ತೀವಿ ಅಂತ ಹೇಳ್ತವೆ, ಹಾಗೇ ಆಗ್ತದೆ, ಕಲ್ಲು ಬಂಡೆಗಳು ತೇಲ್ತವೆ. ಬಂಡೆಯಂತೆ ನಾವು ಬದುಕಿದರೆ ಸಂಸಾರ ಸಾಗರದಲ್ಲಿ ತೇಲಬೇಕು ಅಂತಾದರೆ ಭಗವಂತನ ಇರುವಿಕೆಯ ಲೇಪ ಮಾಡಬೇಕು ಅಷ್ಟೇ ಅಂಥೇಳಿ ಈ ಚಂದದ ಎರಡು ದೃಷ್ಟಾಂತ ಕಥೆಗಳ ಮೂಲಕ ನಾವು ತಿಳ್ಕೊಳ್ಬಹುದು. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.